ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಅಸ್ ಹಾಗೂ ಜರೋಮ್ ಭಾಗ 9. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಧಾರ್ಮಿಕ ಸುಧಾರಕರುಗಳಾಗಿ ಜಾನಸ್ ಮತ್ತು ಜರೋಮ್ ಯಾವ ರೀತಿಯಲ್ಲಿ ಕತ್ತಲೆ ಯುಗದಲ್ಲಿ ಬೆಳಕಾಗಿ ನಿಂತರು ಅನ್ನುವಂತಹ ಸತ್ಯವನ್ನು ನಾವು ಕಲಿಯುವಂತವರಾಗಿದ್ದೇವೆ. ನಿನ್ನೆಯ ದಿನದಲ್ಲಿ ನಾವು ಜಾನ್ ಅಸ್ಸನ್ನು ಯಾವ ರೀತಿಯಲ್ಲಿ ಪೋಪ್ ವ್ಯವಸ್ಥೆ ಆತನನ್ನು ಬೆಂಕಿಯನ್ನು ಹಚ್ಚುವುದರ ಮೂಲಕವಾಗಿ ಆತನನ್ನು ನಾಶ ಮಾಡಿತು, ಮತ್ತು ಜಾನಸ್ಸನ ಸ್ನೇಹಿತನಾದಂತಹ ಜರೋಮ್ ಯಾವ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಂತನು, ತಾನು ತನ್ನ ಸ್ನೇಹಿತನಿಗೆ ಕೊಟ್ಟಂಥ ಮಾತಿನ ಮೇರೆಗೆ ತಾನು ಧಾರ್ಮಿಕ ಸುಧಾರಣೆಯನ್ನು ಮುಂದುವರಿಸುವಂಥವನಾಗಿದ್ದಾನೆ. ಆದರೆ ಪೋಪ್ ವ್ಯವಸ್ಥೆ ಅವನನ್ನು ಹಿಡಿದು ಮತ್ತೆ ಸೆರೆಗೆ ಹಾಕ್ತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅನೇಕ ಹಿಂಸೆ, ಕಷ್ಟ, ನೋವುಗಳನ್ನು ನೋಡಿದಂತಹ ಜರೋಮ್ ಒಂದು ಕಾಲಘಟ್ಟದಲ್ಲಿ ತನ್ನ ವಿಶ್ವಾಸವನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಪೋಪ್ ವ್ಯವಸ್ಥೆಗೆ ವಿರುದ್ಧವಾಗಿ ನಾನು ಹೋಗಲ್ಲ ಅನ್ನುವ ರೀತಿಯಲ್ಲಿ ಆತನು ತನ್ನ ತಪ್ಪನ್ನು ಒಪ್ಪಿಕೊಳ್ತಕ್ಕಂಥವನಾಗಿದ್ದಾನೆ. ಅನಂತರ ಅವನ ತಪ್ಪನ್ನು ಅವನು ಹರಿತುಕೊಳ್ತಕ್ಕಂಥವನಾಗಿದ್ದಾನೆ. ನನ್ನ ಮನಸಾಕ್ಷಿಗೆ ವಿರುದ್ಧವಾಗಿ ನಾನು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಕ್ಕಂಥವನಾಗಿದ್ದೇನೆ, ಪೋಪ್ನ ವ್ಯವಸ್ಥೆ ಮಾಡ್ತಕ್ಕಂತಹ ತಪ್ಪುಗಳನ್ನು ಎತ್ತಿ ತೋರಿಸಬೇಕು, ನಾನು ಜಾನಸ್ ಜಾನ್ ವಿಕ್ಲೀಪನ ರೀತಿಯಲ್ಲಿಯೇ ನಾನು ಸಹ ಒಬ್ಬ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದರೂ ಸರಿ, ಆದರೆ ಸತ್ಯದಿಂದ ಹಿಂತೆಗೆಯಬಾರದು ಎಂಬುದಾಗಿ ಮತ್ತೆ ತನ್ನ ಧಾರ್ಮಿಕ ಸುಧಾರಣೆಯನ್ನು ಮುಂದುವರಿಸತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಅನ್ನುವಂತಹ ಒಂದು ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ಮುಂದುವರೆದು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಮಹೋನ್ನತ ದೇವರಾಗಿದ್ದೀಯ, ಪರಿಶುದ್ಧನು ಸ್ವಾಮಿ, ನೀತಿಯುಳ್ಳ ದೇವರಾಗಿದ್ದೀಯ. ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ. ಪರಲೋಕದ ದೇವರು ಸ್ವಾಮಿ ನೀನು. ಹೌದು ದೇವ, ಭೂಮಿಯಿಂದ ನಿನ್ನ ಮಕ್ಕಳು ಅಪ್ಪಾ ತಂದೆ ಎಂಬುದಾಗಿ ಕರೆಯುವಾಗ ನಮ್ಮ ಪಾಪಗಳನ್ನು ಕ್ಷಮಿಸು ಸ್ವಾಮಿ. ಈ ಸಮಯದಲ್ಲಿ ಧಾರ್ಮಿಕ ಸುಧಾರಕರಾದಂತಹ ಜಾನಸ್ ಜರೋಮ್ ಬಗ್ಗೆ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಹೌದು ದೇವ, ಇದುವರೆಗೂ ಅವರು ಸತ್ಯಕ್ಕೋಸ್ಕರ ನಿಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬಂದಿದ್ದೇವೆ. ಇವತ್ತಿನ ದಿನದಲ್ಲೂ ಜರೋಮ್ ಆತನ ಜೀವಿತ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಕೇಳುಗರ ಹೃದಯದಲ್ಲಿ ಈ ಒಂದು ಸಂದೇಶ ಆಶೀರ್ವಾದದಾಯಕವಾಗಿರುವಾಗಿಯೂ ಸತ್ಯಕ್ಕೋಸ್ಕರ ನಾವು ಒಳ್ಳೆಯ ಹೋರಾಟವನ್ನು ಹೋರಾಡಬೇಕು ಅನ್ನುವಂಥ ಸತ್ಯವನ್ನು ಈ ಒಂದು ಜರೋಮನ ಇತಿಹಾಸದ ಮೂಲಕವಾಗಿ ಕಲಿತುಕೊಳ್ಳುವಾಗಿ ನಮಗೆ ಸಹಾಯ ಮಾಡು, ಆಶೀರ್ವದಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಜರೋಮ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಆತನು ಹೊರಹೊಮ್ಮತಕ್ಕಂಥವನಾಗಿದ್ದಾನೆ. ಆದರೆ ಆತನು ಅನೇಕ ಹಿಂಸೆಗಳನ್ನು, ಕಷ್ಟಗಳನ್ನು, ನೋವುಗಳನ್ನು ಪೋಪ್ ವ್ಯವಸ್ಥೆಯ ಮೂಲಕವಾಗಿ ಅನುಭವಿಸುವಂಥವನಾಗಿದ್ದಾನೆ. ಆದರೆ ಒಂದು ಕಾಲಘಟ್ಟದಲ್ಲಿ ಆ ಕಷ್ಟ ನೋವಿನ ನಡುವೆ ಆತನು ನನಗ್ಯಾಕೆ ಎಂಬುದಾಗಿ ನೆನೆಸಿ ಅವನು ಕ್ರಿಸ್ತನ ಮೇಲೆ ಇಟ್ಟಿರತಕ್ಕಂತಹ ವಿಶ್ವಾಸವನ್ನು, ವಿಶೇಷವಾಗಿ ಪೋಪ್ ವ್ಯವಸ್ಥೆಗೆ ವಿರುದ್ಧವಾಗಿ ಆತನು ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸಿದಂತಹ ಆ ವಿಚಾರದಿಂದ ಹಿಂದೆ ಸರಿಯುವಂತೆವನಾಗಿದ್ದಾನೆ. ಆ ರೀತಿಯಲ್ಲಿ ಪೋಪ್ನ ವ್ಯವಸ್ಥೆ ಅವನಿಗೆ ಹಿಂಸೆಯನ್ನು ಕೊಡತಕ್ಕಂಥದ್ದಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಅವನಿಗೆ ನಾನು ನನ್ನ ಮನಸಾಕ್ಷಿಗೆ ವಿರುದ್ಧವಾಗಿ ತಪ್ಪನ್ನು ಮಾಡ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಅರಿವು ಬರ್ತಕ್ಕಂಥದ್ದಾಗಿದೆ. ಆವಾಗ ಆತನು ಏನು ಮಾಡುವಂಥವನಾಗಿದ್ದಾನೆ ಅಂದರೆ, ತಾನು ತಪ್ಪೆಂದು ಒಪ್ಪಿಕೊಂಡದ್ದು ಸರಿವಿಲ್ಲ ಎಂದು ತಿಳಿಯುವವನಾಗಿದ್ದಾನೆ. ನಂತರ ಸಾಯುತ್ತಿರುವ ನನಗೆ ನನ್ನ ರಕ್ಷಣೆಗಾಗಿ ಅವಕಾಶ ಬೇಕೆಂದು ಕೇಳಿದನು. ಅವನ ಮಾತುಗಳು ಪರಿಣಾಮಕಾರಿಯಾಗಿವೆ ಎಂದು ತಿಳಿದು ಭಯದಿಂದ ಮಠಾಧಿಕಾರಿಗಳು ಸತ್ಯಕ್ಕೆ ವಿರುದ್ಧವಾಗಿ ನಿಲ್ಲಲಿಲ್ಲ. ಇಲ್ಲವೇ ಅವನು ಸತ್ಯಕ್ಕೂ ವಿರುದ್ಧವಾಗಿ ತಂದ ತೀರ್ಮಾನವನ್ನು ದೃಢೀಕರಿಸಲಿ ಎಂದು ಹೇಳುವಂಥವರಾಗಿದ್ದಾರೆ. ಇಂಥ ಕ್ರೂರತೆಗೂ ಅನ್ಯಾಯಕ್ಕೆ ವಿರುದ್ಧ ಜರೋಮನು ವಿರೋಧಿಸಿ ನಿಲ್ಲುವವನಾಗಿದ್ದಾನೆ. ನಿಲ್ಲುವುದರ ಮೂಲಕವಾಗಿ ಆತನು ಈ ರೀತಿಯಾಗಿ ಹೇಳಿದನು. ಏನೆಂಬುದಾಗಿ ನಾವು ನೋಡಬೇಕಾದರೆ, ನೀವು 340 ದಿನಗಳು ಭಯಂಕರವಾದ ಒಂದು ಸೆರೆಯಲ್ಲಿ ಇಟ್ಟಿದ್ದೀರಿ. ಕೊಳಕಾದ, ಶಬ್ದವಿಲ್ಲದ, ದುರ್ವಾಸನೆಯಿಂದಲೂ ತುಂಬಿದೆ, ಎಲ್ಲ ಕೊರತೆ ಇರುತ್ತದೆ. ಆ ಸ್ಥಳದಲ್ಲಿ ನನ್ನನ್ನು ನಿಮ್ಮ ಮುಂದೆ ತಂದಿದ್ದೀರಿ. ನನ್ನ ವಿರೋಧಿಗಳ ಮಾತಿಗೆ ಕಿವಿಗೊಡುತ್ತೀರಿ, ಆದರೆ ನನ್ನ ಮಾತನ್ನು ನೀವು ಕೇಳುವುದಿಲ್ಲ. ನೀವು ಜ್ಞಾನಿಗಳಾಗಿದ್ದರೆ ಲೋಕದ ಬೆಳಕಾಗಿದ್ದೀರಿ. ಅನ್ಯಾಯಕ್ಕೆ ವಿರುದ್ಧವಾಗಿ ಪಾಪ ಮಾಡದಂತೆ ಎಚ್ಚರಿಕೆಯಿಂದ ಇರಿ. ನಾನು ಬರೀ ಬಲಹೀನನಾದ ವ್ಯಕ್ತಿ, ನನ್ನ ಜೀವಿತವು ಅಷ್ಟು ಮುಖ್ಯವಲ್ಲ. ಅನ್ಯಾಯವಾದ ತೀರ್ಪನ್ನು ಮಾಡಬಾರದೆಂದು ನಾನು ಎಚ್ಚರಿಸುವಾಗ ನಿಮಗಿಂತಲೂ ನನ್ನ ವಿಷಯವಾಗಿ ಸ್ವಲ್ಪ ಮಾತನಾಡುತ್ತೇನೆ ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಅವನ ಬೇಡಿಕೆಯಿಂದ ನೀಡಲ್ಪಟ್ಟ ನ್ಯಾಯಾಧೀಶರ ಮುಂದೆ ಜೆರೋಮ್ ಮೊಣಕಾಲೂರಿ ತನ್ನ ಯೋಚನೆ ಮತ್ತು ಮಾತುಗಳನ್ನು ದೇವರು ಬಿಗಿಯಡಿಯಲಿಲ್ಲ. ಸತ್ಯಕ್ಕೆ ವಿರುದ್ಧವಾಗಿ ಇಲ್ಲವೇ ಕ್ರಿಸ್ತನಿಗೆ ಅಯೋಗ್ಯನಾಗಿ ಏನು ಮಾತನಾಡದ ಹಾಗೆ ಪ್ರಾರ್ಥಿಸುವವನಾಗಿದ್ದಾನೆ. ಆದಿ ಶಿಷ್ಯರಿಗೆ ದೇವರು ಮಾಡಿದಂಥ ವಾಗ್ದಾನವು ಆ ದಿನದಲ್ಲಿ ನೆರವೇರಿತು. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದೆಯೂ ಅರಸುಗಳ ಮುಂದೆಯೂ ತೆಗೆದುಕೊಂಡು ಹೋಗುವರು. ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೀಗೆ ಮಾತನಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆ ಸಮಯಕ್ಕೆ ತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆ ಆಗುವುದು. ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು ಎಂಬುದಾಗಿ ಯೇಸು ಸ್ವಾಮಿ ಅಂದು ಶಿಷ್ಯರಿಗೆ ಹೇಳಿದಂತಹ ಅದೇ ಮಾತನ್ನು ಜೆರೋಮ್ ಮೊಣಕಾಲೂರಿ ನ್ಯಾಯಾಧೀಶರ ಮುಂದೆ ಆತನು ಬೇಡಿ ಹೇಳುವಂತೆವನಾಗಿದ್ದಾನೆ. ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 10:18-20 ಓದಬಹುದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಅನೇಕ ಸಂದರ್ಭದಲ್ಲಿ ಜೆರೋಮನಿಗೆ ಎದುರಾದಂತಹ ಸಮಸ್ಯೆಗಳು ನಮ್ಮ ಜೀವಿತದಲ್ಲೂ ಎದುರಾಗ್ತಕ್ಕಂಥದ್ದಾಗಿದೆ. ಅಂಥ ಸಮಯದಲ್ಲಿ ನಾವು ಇವರ ಜೊತೆಯಲ್ಲಿ ಹೇಗೆ ಮಾತನಾಡಬೇಕು, ಏನು ಹೇಳಬೇಕು ಎಂಬುದಾಗಿ ನೆನೆಸದೆ ಆ ಸಮಯದಲ್ಲಿ ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವುದಾದರೆ ಆತನೇ ನಮಗೆ ವಾಕ್ಯಗಳನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಅವರ ಮುಂದೆ ಯಾವ ರೀತಿಯಲ್ಲಿ ನಮ್ಮ ಸತ್ಯವನ್ನು ಹೇಳಬೇಕೆಂಬುದಾಗಿ ಆತ್ಮನು ನಡೆಸತಕ್ಕಂಥವನಾಗಿದ್ದಾನೆ. ಅಂಥ ವಿಶ್ವಾಸವನ್ನು ಧಾರ್ಮಿಕ ಸುಧಾರಕರುಗಳು ಹೊಂದಿದ್ದರು. ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಜೆರೋಮ್ ಸಹ ಅಂತಹ ವಿಶ್ವಾಸದಿಂದಲೇ ಮತ್ತೆ ಅವನು ತನ್ನ ತಪ್ಪನ್ನು ಅರಿತುಕೊಂಡು ಸತ್ಯವನ್ನು ಅವರ ಮುಂದೆ ಮಂದಿಸಲು ರಕ್ತಸಾಕ್ಷಿಯಾಗಿ ಮರಣ ಹೊಂದಿದರೂ ಸರಿ ಎಂಬುದಾಗಿ ಅವನು ಹೋಗ್ತಕ್ಕಂಥವನಾಗಿದ್ದಾನೆ. ಜೆರೋಮನ ಮಾತುಗಳು ಅವನ ವಿರೋಧಿಗಳಿಗೆ ಆಶ್ಚರ್ಯವನ್ನು ಮೆಚ್ಚುಗೆಯನ್ನು ತರುವಂಥದ್ದಾಗಿತ್ತು. 1 ವರ್ಷ ಕಾಲ ಸೆರೆವಾಸದಲ್ಲಿದ್ದು ಓದಲು ನೋಡಲು ಆಗದಿದ್ದರೂ ಶಾರೀರಿಕ ನೋವಿನಿಂದಲೂ ಮಾನಸಿಕ ಕುತೂಹಲದಿಂದಲೂ ಅವನು ಇರುವಂತೆವನಾಗಿದ್ದನು. ಅವನು ಹೇಳಿದ ಮಾತುಗಳು ಪರಿಷ್ಕಾರವಾಗಿಯೂ ಮತ್ತು ಶಕ್ತಿಯುತವಾಗಿಯೂ ಓದಲು ಅವಕಾಶವನ್ನು ಕಳಕೊಳ್ಳದ ವ್ಯಕ್ತಿ ಮಾತನಾಡುವ ರೀತಿಯಲ್ಲಿತ್ತು. ಕೇಳುವವರಿಗೆ ಈ ಅನ್ಯಾಯವಾದ ನ್ಯಾಯಾಧೀಶರುಗಳು ಪವಿತ್ರ ಜನರು ಹೇಗೆ ರಕ್ಷಿಸಲ್ಪಟ್ಟಿದ್ದಾರೆಂಬ ಪಟ್ಟಿಯನ್ನು ತಿಳಿಸಿದರು. ಪ್ರತಿ ಸಂತತಿಯಲ್ಲಿಯೂ ತಮ್ಮ ಕಾಲದ ಜನರನ್ನು ಮೇಲೆತ್ತಲು ಪ್ರಯತ್ನಿಸುತ್ತಿರುವಾಗ ಅವರು ಖಂಡಿಸಲ್ಪಟ್ಟರು, ಬಹಿಷ್ಕರಿಸಲ್ಪಟ್ಟರು. ಆದರೆ ಕೆಲವು ಸಮಯದ ನಂತರ ಗೌರವಕ್ಕೆ ಪಾತ್ರರೆಂದು ತೋರಿಸಲ್ಪಟ್ಟರು. ಅನ್ಯಾಯದ ವಿಚಾರಣೆಯಿಂದ ಕ್ರಿಸ್ತನು ತಾನೇ ಮುಖ್ಯ ತಪ್ಪಿಗಸ್ತನೆಂದು ತೀರ್ಮಾನಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುವಂತೆಯವರಾಗಿದ್ದೇವೆ. ಅವನು ಹಿಂದಕ್ಕೆ ಸರಿಯದೆ ಅಸ್ಸನು ಯಾವ ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಿದರೆಂದು ಒಪ್ಪಿಗೆ ನೀಡಿದನು. ಈ ಪಶ್ಚಾತ್ತಾಪದಿಂದ ರಕ್ತಸಾಕ್ಷಿಯಾದ ಅಸ್ಸನ ಮರಣಕ್ಕೆ ಪಾವಿತ್ರತೆ ಮತ್ತು ನಿಷ್ಕಪಟತೆಯ ಜೀವನಕ್ಕಾಗಿ ಮರುಗುತ್ತೇನೆ. ಅವನನ್ನು ನಾನು ಚಿಕ್ಕಂದಿನಿಂದಲೂ ಬಲ್ಲೆ. ಅವನು ಬುದ್ಧಿವುಳ್ಳವನು, ನ್ಯಾಯ ಮತ್ತು ಪಾಪರಹಿತನು. ಅವನು ಖಂಡನೆಗೆ ಒಳಗಾಗಿ ತಪ್ಪಿಗಸ್ತನಲ್ಲವೆಂದು ತೋರಿಸಿಕೊಳ್ಳಲಿಲ್ಲ. ನಾನು ಕೂಡ ಸಾಯಲು ಸಿದ್ಧನಾಗಿದ್ದೇನೆ. ನನ್ನ ವಿರೋಧಿಗಳು ಸುಳ್ಳು ಸಾಕ್ಷಿಗಳು ಸಿದ್ಧಪಡಿಸಿದರು, ಹಿಂಸೆಗಳು ನನ್ನ ಮುಂದೆ ಇವೆ. ಅವರೆಲ್ಲರೂ ಮಹಾದೇವರ ಮುಂದೆ ಒಂದು ದಿನದಲ್ಲಿ ಮಾಡಿದ ಕಾರ್ಯಗಳಿಗೆಲ್ಲ ಲೆಕ್ಕ ಕೊಡಬೇಕಾಗ್ತಕ್ಕಂಥದ್ದಾಗಿದೆ. ದೇವರನ್ನು ಮೋಸ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಜಾನಸ್ ಆತನ ಒಂದು ಜೀವನ ಚರಿತ್ರೆ ಹೇಗಿತ್ತು ಎಂಬುದಾಗಿ ಆತನು ಅರ್ಥ ಮಾಡಿಕೊಳ್ಳುವಂಥವನಾಗಿದ್ದಾನೆ. ಅದೇ ರೀತಿಯ ಕಾರ್ಯವನ್ನು ನನಗೂ ಮಾಡುವಂಥವರಾಗಿದ್ದಾರೆ. ಆದರೆ ನಾನು ಸಾಯಲು ಸಿದ್ಧ. ಆದರೆ ಒಂದು ದಿನ ದೇವರ ಮುಂದೆ ಎಲ್ಲರೂ ಸಹ ಮಾಡುವಂಥ ಕಾರ್ಯಗಳಿಗೆ ಲೆಕ್ಕವನ್ನು ಕೊಡಬೇಕಾಗ್ತಕ್ಕಂಥದ್ದಾಗಿದೆ. ನ್ಯಾಯ ತೀರ್ಪಿನ ಬಗ್ಗೆ ಆತನು ಮಾತನಾಡ್ತಕ್ಕಂಥನಾಗಿದ್ದಾನೆ. ನ್ಯಾಯ ವಿಚಾರಣೆಯಲ್ಲಿ ದೇವರು ಎಲ್ಲವನ್ನ ತೋರ್ಪಡಿಸ್ತಕ್ಕಂಥನಾಗಿದ್ದಾನೆ. ರಹಸ್ಯವಾದಂತಹ ಒಂದೂ ಸಹ ಇರುವುದಿಲ್ಲ ಅನ್ನುವಂತಹ ವಿಚಾರವನ್ನು ಅಂದು ಜೆರೋಮ್ ಅರ್ಥ ಮಾಡಿಕೊಂಡಿದ್ದನು. ಆ ನಿಟ್ಟಿನಲ್ಲಿ ಆತನು ಅವರ ಮುಂದೆ ಎಲ್ಲವನ್ನ ಹೇಳ್ತಕ್ಕಂಥವನಾಗಿದ್ದಾನೆ. ಸತ್ಯವನ್ನು ಸ್ವಂತವಾಗಿ ತಳ್ಳಿಹಾಕಲಿಲ್ಲ. ಯೋಚಿಸಿದನು ಕುರಿತು ಜೆರೋಮನು ಮುಂದುವರಿಸಿದನು. ನಾನು ಯೌವನ ಕಾಲದಿಂದಲೂ ಮಾಡಿರುವ ಎಲ್ಲಾ ಪಾಪಗಳಿಗಿಂತಲೂ ವಿಕ್ರೀಪನು ಜಾನಸ್ ರಕ್ತ ಸಾಕ್ಷಿಗಳಿಗೆ ನನ್ನ ಗುರು ಮತ್ತು ಸ್ನೇಹಿತನಿಗೆ ವಿರುದ್ಧವಾಗಿ ತೀರ್ಪನ್ನ ಮಾಡಿದ್ದು ಮನಸ್ಸಿಗೆ ಭಾರವಾಗಿ ಮನೋವೇದಕ ಪಶ್ಚಾತ್ತಾಪವನ್ನು ನಾನು ಇಲ್ಲಿ ಮಾಡಿದ ಕಾರ್ಯಕ್ಕಾಗಿ ದುಃಖಪಡುತ್ತೇನೆ. ಹೌದು, ನಾನು ಹೃದಯಪೂರ್ವಕವಾಗಿ ಹರಕೆ ಮಾಡುತ್ತೇನೆ. ಅವರ ತತ್ವಗಳನ್ನು ಮರಣದ ಭಯಕ್ಕಾಗಿ ಖಂಡಿಸಿ ಭಯಂಕರತ್ವವನ್ನು ಸೂಚಿಸಿದೆ. ವಿಶೇಷವಾಗಿ ಭಯಂಕರವಾದ ಪರಾಕ್ರಮೆಯಾದ ದೇವರು ಈ ಪಾಪಗಳನ್ನು ಶಮಿಸಲೆಂದು ಬೇಡುತ್ತೇನೆ. ಅವನು ನ್ಯಾಯಾಧೀಶರ ಕಡೆ ಬೆರಳು ತೋರಿಸಿ ದೃಢವಾಗಿ ಹೀಗೆ ಹೇಳುವಂತವನಾಗಿದ್ದಾನೆ. ಅದೇನೆಂದರೆ, ನಾನು ವಿಕ್ಲೀಪನನ್ನು, ಅಸ್ಸನನ್ನು, ಗುರುಗಳ ಆಡಂಬರ, ಗೌರವ ಮತ್ತು ಮಠಾಧಿಕಾರಿಗಳ ನೀಚ ಕಾರ್ಯಗಳನ್ನು ತಿಳಿಸಿದ್ದರಿಂದ ಶಿಕ್ಷೆಗೆ ಗುರಿ ಮಾಡಿದ್ದೀರಿ. ಆದರೆ ಸಭೆಯ ಮೂಲ ತತ್ವಗಳನ್ನು ಅಲುಗಾಡಿಸಿದ್ದಕ್ಕಾಗಿ ಶಿಕ್ಷಿಸಲಿಲ್ಲ. ಅವರು ದೃಢೀಕರಿಸಿದ ಮತ್ತು ನಿರಾಕರಿಸಲಾದವುಗಳನ್ನು ತಿಳಿಸಿದರು. ಅವರ ಹಾಗೆ ನಾನು ಯೋಚಿಸಿ ತಿಳಿಸುತ್ತಿದ್ದೇನೆ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಬಹಳ ಮುಖ್ಯವಾದಂತಹ ವಿಚಾರ ಪ್ರಿಯ ಕೇಳುಗರೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಈ ಪೋಪ್ ವ್ಯವಸ್ಥೆ, ಕಥೋಲಿಕ ಸಭೆಯ ಜನಗಳು, ಅಲ್ಲಿರ್ತಕ್ಕಂತಹ ಮಠಾಧಿಕಾರಿಗಳು ಎಲ್ಲರೂ ಸಹ ಆಡಂಬರದ ಜೀವನವನ್ನು ನಡೆಸ್ತಕ್ಕಂಥವರಾಗಿದ್ದರು. ಜನಗಳಿಂದ ಪಾಪ ಸಮಾಪನೆ ಚೀಟಿಯನ್ನು ನೀಡುವುದರ ಮೂಲಕವಾಗಿ, ನಮ್ಮ ಹತ್ರ ನೀವು ಹಣವನ್ನು ನೀಡಿದರೆ ನಿಮ್ಮ ಎಲ್ಲ ಪಾಪಗಳಿಗೋಸ್ಕರ ನಾವು ಪಾಪ ಸಮಾಪನೆ ಚೀಟಿಯನ್ನು ಕೊಡ್ತಕ್ಕಂಥವರಾಗಿದ್ದೇವೆ, ನಿಮ್ಮ ಪಾಪಗಳು ಅದರಿಂದ ಶಮಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳಿ ಅನೇಕ ಜನಗಳನ್ನು ಮೋಸಕ್ಕೆ ಒಳಪಡಿಸಿ ಅವರಿಂದ ಸುಳ್ಳಾಗಿ ತಪ್ಪಾದಂಥ ರೀತಿಯಲ್ಲಿ ಹಣವನ್ನು ಸಂಪಾದಿಸ್ತಕ್ಕಂಥವರಾಗಿದ್ದರು. ಅವರ ಒಂದು ಆಡಂಬರದ ಜೀವನ, ಮಠಾಧಿಪತಿಗಳ ಒಂದು ಗರ್ವ, ನೀಚ ಕಾರ್ಯಗಳನ್ನು ಖಂಡಿಸಿ ಅಂದು ವಿಕ್ಲೀಪ್, ಅಂದು ಜಾನಸ್, ಜೆರೋಮ್ ಎಲ್ಲ ಧಾರ್ಮಿಕ ಸುಧಾರಕರು ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸಿದರು. ಆದರೆ ಅವರು ಯಾವುದೇ ರೀತಿಯಲ್ಲಿ ಸಭೆಯ ಮೂಲ ತತ್ವಗಳನ್ನು ಅಲುಗಾಡಿಸಿದ್ದಕ್ಕಾಗಿ ಈ ಪೋಪ್ ವ್ಯವಸ್ಥೆ ಅವರಿಗೆ ಶಿಕ್ಷೆಯನ್ನು ನೀಡಲಿಲ್ಲ. ಆದರೆ ಪೋಪರ ಗರ್ವ, ಆಡಂಬರ ಜೀವಿತ ಮತ್ತು ನೀಚ ಕಾರ್ಯಗಳನ್ನು ಖಂಡಿಸಿದ ನಿಮಿತ್ತವಾಗಿ ಜನಗಳಿಗೆ ಶಿಕ್ಷೆಯನ್ನು ಕೊಡ್ತು. ಅವರಿಗೂ ಸಹ ಗೊತ್ತಿತ್ತು ನಾವು ಮಾಡ್ತಕ್ಕಂಥದ್ದು ತಪ್ಪು ಎಂಬುದಾಗಿ. ಆದರೆ ಅವರು ನಮ್ಮನ್ನು ಬೆರಳು ಮಾಡಿ ತೋರಿಸ್ತಕ್ಕಂಥವರಾಗಿದ್ದಾರಲ್ಲ ಅಂತ ಹೇಳಿ ಆ ಒಂದು ಸರ್ವ ಅಧಿಕಾರವನ್ನು ತೆಗೆದುಕೊಂಡು ಅವರ ಕೈಯಲ್ಲಿ ಧಾರ್ಮಿಕ ಒಂದು ಬಲ ಇದೆ ಮತ್ತು ರಾಜಕೀಯವಾಗಿ ಬಲ ಇತ್ತು. ಆ ಎರಡನ್ನು ಉಪಯೋಗಿಸಿಕೊಂಡು ಈ ಜನಗಳನ್ನು ನಾಶ ಮಾಡಲು ಪ್ರಯತ್ನಿಸಿದರು. ಆದರೆ ಜೆರೋಮ್ ಸಹ ಆತನ ಗುರುಗಳ ರೀತಿಯಲ್ಲಿ, ಆತನ ಸ್ನೇಹಿತನ ರೀತಿಯಲ್ಲಿಯೇ ಆತನು ಸಹ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಲು ಮುಂದೆ ಬರತಕ್ಕಂಥವನಾಗಿದ್ದಾನೆ. ಅವನ ಮಾತುಗಳಿಗೆ ಅಡ್ಡಿಯಾಯಿತು. ಮಠಾಧಿಕಾರಿಗಳು ನಡುಗುತ್ತಾ ಈ ರೀತಿಯಲ್ಲಿ ಕೂಗಿದರು, ಬೇರೆ ಯಾವ ಸಿದ್ಧಾಂತ ಇನ್ನು ಬೇಕಾಗಿದೆ? ನಮ್ಮ ಕಣ್ಣ ಮುಂದೆ ಬಹು ಅಟಮಾರಿತನದ ಪಸಂದಿಯನ್ನು ನಾವು ಕಾಮುತ್ತಿದ್ದೇವಲ್ಲ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಇದೇ ರೀತಿಯಾಗಿ ಅಂದು ಮಹಾಯಾಜಕರು ಸಹ ಯೇಸು ಸ್ವಾಮಿ ಆಡಿದಂಥ ಮಾತನ್ನು ಹೇಳಿ ಇದು ದೇವ ದೂಷಣ ಎಂಬುದಾಗಿ, ಇನ್ನು ಯಾವ ಸಾಕ್ಷಿಯೂ ಬೇಕಾಗಿಲ್ಲ ಎಂಬುದಾಗಿ ಹೇಳಿದರಲ್ಲ, ಅದೇ ರೀತಿಯಾಗಿ ಅಂದು ಸಹ ಜೆರೋಮ್ ಹೇಳ್ತಕ್ಕಂತಹ ಮಾತನ್ನು ಅಲ್ಲಿರ್ತಕ್ಕಂತಹ ಆ ಒಂದು ಪೋಪ್ ವ್ಯವಸ್ಥೆಯ ಮಠಾಧಿಪತಿಗಳೆಲ್ಲರೂ ಕೇಳಿದ ತಕ್ಷಣ ನಡುಗುತ್ತಾ, ನಮಗಿನ್ಯಾವ ಸಾಕ್ಷಿಯೂ ಬೇಕಾಗಿಲ್ಲ ಇವನನ್ನು ನಾಶ ಮಾಡೋಕ್ಕೆ ಎಂಬುದಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥವರಾಗಿದ್ದಾರೆ. ವಿರೋಧತೆಯಿಂದ ಅಲುಗಾಡದೆ ಜೆರೋಮನು ಈ ರೀತಿ ಹೇಳ್ತಕ್ಕಂಥವನಾಗಿದ್ದಾನೆ. ಏನು, ನಾನು ಸಾಯಲು ಭಯಪಡುತ್ತೇನೆಂಬುದಾಗಿ ನೆನೆಸುತ್ತೀರೋ? ನೀವು ಒಂದು ವರ್ಷ ಕಾಲ ಮರಣಕ್ಕಿಂತಲೂ ಕಷ್ಟವಾಗಿದ್ದಂಥ ಸೆರೆ ಮನೆಯಲ್ಲಿ ಇಟ್ಟಿದ್ದೀರಿ. ಒಬ್ಬ ತುರ್ಕಿಯವನು ಯಹೂದ್ಯನು ಇಲ್ಲವೇ ಹನ್ನೆನಿಗಿಂತಲೂ ಹೆಚ್ಚಾಗಿ ಕ್ರೂರತೆಯನ್ನು ನನಗೆ ತೋರಿಸಿದ್ದೀರಿ. ನನ್ನ ಮಾಂಸವು ಜೀವಸಹಿತವಾಗಿ ಕೊಳೆತು ನಾರುತ್ತಿದೆ. ಆದಾಗಿಯೂ ಯಾವ ಪ್ರೇದನ್ನ ಹೇಳಲಿಲ್ಲ. ಮಾನವನಿಗೆ ಪ್ರಲಾಪವೇ ಆಂತರ್ಯದಲ್ಲಿ ನೋವನ್ನು ಉಂಟಾಗುತ್ತದೆ. ಈ ತರನಾದಂತಹ ಹಿಂಸೆಯನ್ನು ಒಬ್ಬ ಕ್ರೈಸ್ತನಿಗೆ ಕೊಡುವುದು ಅಮಾನುಷ್ಯ ಕಾರ್ಯವೆಂದು ನನಗೆ ಆಶ್ಚರ್ಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ಮುಂದೆ ಹೇಳುವಂಥವನಾಗಿದ್ದಾನೆ. ತಿರುಗಿ ವಿರೋಧತೆ ಅಲ್ಲಿ ಹೆಚ್ಚಾಗುವಂಥದ್ದಾಗಿದೆ. ಜೆರೋಮನಿಗೆ ಜೀವ ಸಹಿತ ಸೆರೆಮನೆ ಶಿಕ್ಷೆಯನ್ನು ಆ ಸಮಯದಲ್ಲಿ ವಿಧಿಸಲಾಗ್ತಕ್ಕಂಥದ್ದಾಗಿದೆ. ಆದರೆ ಆ ಒಕ್ಕೂಟದಲ್ಲಿದ್ದಂಥ ಕೆಲವರಿಗೆ ಅವನ ಮಾತುಗಳು ಪರಿಣಾಮ ಬೀರಿದವು. ಅವನನ್ನು ಹೇಗಾದರೂ ಉಳಿಸಬೇಕೆಂದು ಅನೇಕ ಜನರು ಆಶಿಸಿದರು. ಸಭೆಯ ಪ್ರಧಾನರು ಅವನನ್ನು ಸಂಧಿಸಿ ಒಕ್ಕೂಟದ ತೀರ್ಮಾನಕ್ಕೆ ಒಪ್ಪಿಸಿಕೊಡುವಂತೆ ಒತ್ತಾಯ ಮಾಡಿದರು. ರೋಮಿನ ತತ್ವಗಳಿಗೆ ವಿರೋಧಿಸುವುದನ್ನು ಬಿಟ್ಟರೆ ಒಳ್ಳೆಯ ಅಂತಸ್ತು ಕೊಡಲ್ಪಡುತ್ತದೆ ಎಂದು ತಿಳಿಸಿದರು. ಆದರೆ ತನ್ನ ಗುರುವಿನಂತೆ ಲೋಕದ ಮಹಿಮೆ ಕೊಡಲ್ಪಟ್ಟಾಗಿಯೂ ಜೆರೋಮನು ದೃಢವಾಗಿ ನಿಂತನು. ನಾನು ತಪ್ಪಿಗಸ್ತನೆಂದು ಸತ್ಯವೇದದಿಂದ ಸಿದ್ಧಾಂತವನ್ನು ಕೊಡಿರಿ, ಆಗ ನಾನು ಕೇಳುತ್ತೇನೆ ಎಂಬುದಾಗಿ ಅವರ ಮುಂದೆ ಹೇಳಿದನು. ಅವನು ಒಬ್ಬ ಶೋಧಕನು. ದೇವರ ವಾಕ್ಯದ ಮೂಲಕ ಮಾತ್ರ ತಪ್ಪಾಗುತ್ತದೆಯೋ? ಸಭೆಯು ಅದನ್ನು ಸರಿಯಾಗಿ ವ್ಯಾಖ್ಯಾನ ಮಾಡದೆ ತಿಳಿದುಕೊಳ್ಳುವುದಾದರೂ ಹೇಗೆ? ರಕ್ಷಕನ ಸುವಾರ್ತೆಗಿಂತಲೂ ಜನರ ಸಂಪ್ರದಾಯವು ನಂಬಿಕೆ ಯೋಗ್ಯವು ಎಂದು ಜೆರೋಮ್ ಹೇಳುವಂತವನಾಗಿದ್ದಾನೆ. ಪೌಲನು ಜನರ ಸಂಪ್ರದಾಯಗಳಿಗೆ ಕಿವಿಗೊಡಲು ಎಚ್ಚರಿಸಲಿಲ್ಲ, ಆದರೆ ಸತ್ಯವೇದವನ್ನು ಹುಡುಕಬೇಕೆಂಬುದಾಗಿ ಅವನು ತಿಳಿಸುವಂತವನಾಗಿದ್ದಾನೆ, ಎಚ್ಚರಿಸುವಂತವನಾಗಿದ್ದಾನೆ. ಅದೇ ರೀತಿಯಾಗಿ ಜೆರೋಮ್ ಮತ್ತು ವಿಕ್ಲಿಫ್ ಮತ್ತು ಜಾನಸ್ ಅವರೆಲ್ಲರೂ ಸಹ ಸಭೆಯ ಸಂಪ್ರದಾಯ ಆಚಾರ ವಿಚಾರಗಳಿಗಲ್ಲ, ಸತ್ಯವೇದಕ್ಕೆ ಕಿವಿಗೊಡಿರಿ ಎಂಬುದಾಗಿ ಜನಗಳನ್ನು ಕರೆಯುವಂತವರಾಗಿದ್ದಾರೆ. ಅದಕ್ಕೋಸ್ಕರವೇ ಪಸಂಡಿ ಎಂದು ಜನರು ಆತನನ್ನು ನೋಡಿ ಉತ್ತರವನ್ನು ನೀಡಿದರು. ನನ್ನ ಜೊತೆ ಇಷ್ಟು ಕಾಲ ಹೋರಾಡಿದ್ದಕ್ಕಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ. ನಾನು ಪಿಶಾಚಿನಿಂದಲೂ ಪ್ರೇರೇಪಿಸಲ್ಪಟ್ಟಿದ್ದೀ ಎಂದು ಮಠಾಧಿಕಾರಿಗಳು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿಯನ್ನು ಸಹ ಈ ಒಂದು ಯಹೂದ್ಯರ ಧರ್ಮಗುರುಗಳು ಆತನು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು, ಆತನು ಮಾಡ್ತಕ್ಕಂತಹ ಎಲ್ಲಾ ಕಾರ್ಯಗಳನ್ನು ನೋಡಿ ಈತನು ಸೈತಾನನಿಂದ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಹೇಳಿದರು. ಅದೇ ರೀತಿಯಾಗಿ ಜಾನಸ್ ಮತ್ತು ಜೆರೋಮ್ ಅವರು ಹೇಳ್ತಕ್ಕಂಥ ಕಾರ್ಯಗಳನ್ನೆಲ್ಲ ನೋಡಿ ಇವರೆಲ್ಲರೂ ಸಹ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟಿದ್ದಾರೆ, ಪಿಶಾಚಿಯಿಂದ ಪ್ರೇರೇಪಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಅಂದು ರೋಮ್ ಸಭೆಯ ಆ ಒಂದು ಮಠಾಧಿಕಾರಿಗಳು, ಪೋಪ್ ವ್ಯವಸ್ಥೆಯ ಜನರು ಹೇಳಲು ತೊಡಗಿದರು. ಇದನ್ನು ನಾವು ನೋಡಬೇಕಾದ್ರೆ ಪ್ರಿಯ ಕೇಳುಗರೆ, ಅಂದು ಪರಿಸಾಯರಲ್ಲಿಯೂ ಶಾಸ್ತ್ರಿಗಳಲ್ಲಿಯೂ ಇದ್ದಂತಹ ಅದೇ ಸೈತಾನನ ಆತ್ಮ, ಅದೇ ಕಾರ್ಯ ಅಂದು ಕತ್ತಲೆ ಯುಗದಲ್ಲಿ ಪೋಪ್ ವ್ಯವಸ್ಥೆಯ ಮಾರ್ಗದಲ್ಲಿಯೂ ಸಹ ಕೆಲಸ ಮಾಡಿತು. ಅಂದು ಯೇಸು ಸ್ವಾಮಿಯನ್ನು ನಾಶ ಮಾಡಲು ಯಹೂದ್ಯರು ಹೇಗೆ ಮುಂದಾದರೂ, ಅದೇ ರೀತಿಯಾಗಿ ಧಾರ್ಮಿಕ ಸುಧಾರಕರುಗಳನ್ನು ನಾಶ ಮಾಡಲು ಈ ಒಂದು ಪೋಪ್ ವ್ಯವಸ್ಥೆ ಕತ್ತಲೆ ಯುಗದಲ್ಲಿ ತನ್ನ ಕಾರ್ಯವನ್ನು ಮಾಡಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೈತಾನ ಯಾವ ರೀತಿಯಲ್ಲಿ ಮೊದಲಿಂದಲೂ ಸಹ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥ ಮಕ್ಕಳನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸುವಂತವನಾಗಿದ್ದಾನೆ ಎಂಬುದನ್ನು ನಾವು ನೋಡುವಂತವರಾಗಿದ್ದೇವೆ. ಇದನ್ನೇ ಪ್ರಿಯ ಕೇಳುಗರೆ ಮಹಾ ಹೋರಾಟ, ಸತ್ಯಗೂ ಅಸತ್ಯಗೂ ನಡುವೆ ಮಹಾ ಹೋರಾಟ ನಡೀತಕ್ಕಂಥದ್ದಾಗಿದೆ. ಕತ್ತಲೆಗೂ ಬೆಳಕಿಗೂ ನಡುವೆ ಒಂದು ಹೋರಾಟ ನಡೀತಕ್ಕಂಥದ್ದಾಗಿದೆ. ಕ್ರಿಸ್ತನಿಗೂ ಸೈತಾನನ ನಡುವೆ ಒಂದು ಹೋರಾಟ ನಡೀತಕ್ಕಂಥದ್ದಾಗಿದೆ. ಇದರಲ್ಲಿ ಕ್ರಿಸ್ತನ ಮಕ್ಕಳಿಗೂ ಸೈತಾನನ ಹಿಂಬಾಲಕರ ನಡುವೆ ಒಂದು ಹೋರಾಟ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದೇ ನಿಟ್ಟಿನಲ್ಲಿ ಅಂದು ಜಾನಸ್ ಜೆರೋಮ್ ಸಹ ಈ ಹೋರಾಟದಲ್ಲಿ ಕ್ರಿಸ್ತನಿಗೋಸ್ಕರ ನಿಂತು ಜೀವವನ್ನು ನೀಡಿದರು. ಇವತ್ತಿನ ಕೊನೆಯ ದಿನಗಳಲ್ಲಿ ನಾವು ಯಾರ ಜೊತೆಯಲ್ಲಿ ನಿಲ್ತಕ್ಕಂಥವರಾಗಿದ್ದೇವೆ ಈ ಮಹಾ ಹೋರಾಟದಲ್ಲಿ ಎಂಬುದನ್ನು ನಾವು ಈ ಒಂದು ವಾಕ್ಯಗಳ ಮುಖಾಂತರವಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕಾಗ್ತಕ್ಕಂಥದ್ದಾಗಿದೆ. ಆದರೆ ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಜಾನಸ್ ಮತ್ತು ಜೆರೋಮ್ ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ, ಜೆರೋಮ್ ಹೇಳ್ತಕ್ಕಂಥನಾಗಿದ್ದಾನೆ, ಖಂಡನೆಯ ತೀರ್ಮಾನ ಆತನಿಗೆ ವಿರುದ್ಧವಾಗಿ ಮಾಡಲ್ಪಟ್ಟಿತು. ಅಸ್ ತನ್ನ ಪ್ರಾಣವನ್ನು ಬಿಟ್ಟ ಸ್ಥಳಕ್ಕೆ ಜೆರೋಮನನ್ನು ಕರೆದುಕೊಂಡು ಹೋಗಲಾಯಿತು. ಅವನು ರಾಗ ಹಾಡುತ್ತಾ ಹೋದನು. ಅವನ ಮುಖಭಾವ ಸಂತೋಷದಿಂದಲೂ ಶಾಂತತೆಯಿಂದಲೂ ಕೂಡಿತ್ತು. ಅವನ ದೃಷ್ಟಿ ಕ್ರಿಸ್ತನ ಕಡೆಗಿತ್ತು. ಆದ ಕಾರಣ ಮರಣವು ತನ್ನ ಅಧಿಕಾರ ಕಳೆದುಕೊಂಡಿತು. ಶಿಕ್ಷೆ ವಿಧಿಸುವಂಥದ್ದನ್ನು ಬೆಂಕಿ ಹಚ್ಚಲಿರುವಾಗ ಹಿಂದಕ್ಕೆ ಸರಿ ಎಂದರು. ಅದಕ್ಕೆ ರಕ್ತ ಸಾಕ್ಷಿಯಾದಂತಹ ಜೆರೋಮನು, ನನ್ನ ಮುಂದೆ ಧೈರ್ಯವಾಗಿ ಬಾ, ನನ್ನ ಕಣ್ಣ ಮುಂದೆ ಬೆಂಕಿ ಹತ್ತಿಸು, ನಾನು ಭಯಪಟ್ಟರೆ ಇಲ್ಲಿಗೆ ಬರುತ್ತಿರಲಿಲ್ಲ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಬೆಂಕಿ ಒತ್ತಿಸಲ್ಪಟ್ಟಾಗ ಅವನ ಮಾತು ಪ್ರಾರ್ಥನಾಪೂರ್ವಕವಾಗಿತ್ತು. ಅದೇನೆಂದರೆ, ಕರ್ತನೆ, ಪರಾಕ್ರಮಿಯಾದಂತಹ ತಂದೆಯೇ, ನನ್ನ ಮೇಲೆ ಕರುಣೆಯನ್ನು ತೋರಿಸು, ನನ್ನ ಪಾಪಗಳಿಗೆ ಸಮಯವನ್ನು ನೀಡು, ನಾನು ಯಾವಾಗಲೂ ಸತ್ಯವನ್ನು ಪ್ರೀತಿಸಿದೆ ಎಂದು ನಿನಗೆ ತಿಳಿದಿದೆ ಎಂದು ಅವನ ಮಾತು ನಿಂತಿತು. ತುಟಿಗಳಿಂದ ಪ್ರಾರ್ಥನೆಯು ಮುಂದುವರಿತು. ಬೆಂಕಿ ತನ್ನ ಕಾರ್ಯವನ್ನು ಮುಗಿಸಿ ಆತನು ಬೂದಿಯಿಂದಲೂ ಮಣ್ಣನ್ನು ಕೆರೆದು ಅಸ್ಗೆ ಮಾಡಿದ ಹಾಗೆ ಇವನ ಒಂದು ಬೂದಿಯನ್ನು ಸಹ ರೈನ್ ನದಿಗೆ ಬೀಸಾಡಿದರು. ಹೌದು ಪ್ರಿಯ ಕೇಳುಗರೆ, ಜಾನಸನ್ನು ಮತ್ತು ಜೆರೋ ಅವರನ್ನ ಇಬ್ಬರನ್ನು ಸಹ ಬೆಂಕಿಯಿಂದ ನಾಶ ಮಾಡಿ ಅವರ ಬೂದಿಯನ್ನು ರೈನ್ ನದಿಗೆ ಬೀಸಾಕಲಾಯಿತು. ಆದರೆ ಅಸತ್ಯದ ಬೆಳಕನ್ನು ಯಾರಿಂದಲೂ ಸಹ ನಂದಿಸಲಾಗಲಿಲ್ಲ. ಮತ್ತೆ ಮತ್ತೆ ಸೂರ್ಯನ ಬೆಳಕು ಯಾವ ರೀತಿಯಲ್ಲಿ ಉದಯವಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆದು ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ಚಿತ್ತದಿಂದ ಸ್ವಾಮಿ ಈ ಲೋಕದಲ್ಲಿ ನಾವು ಇನ್ನೂ ಬದುಕುಳಿದು ನಿನ್ನ ಸತ್ಯದಲ್ಲಿ ನಡೆಯುವಂತಹ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿ ನಡೆಸ್ತಕ್ಕಂತಹ ದೇವರಾಗಿದ್ದೇಲ್ಲ, ಅದಕ್ಕೋಸ್ಕರ ಸ್ತೋತ್ರ. ದೇವ, ಈ ಸಮಯದಲ್ಲಿ ನಿನ್ನ ಧಾರ್ಮಿಕ ಸುಧಾರಕರು ಹೇಗೆ ರಕ್ತಸಾಕ್ಷಿಗಳಾಗಿ ಮರಣ ಹೊಂದಿದರು, ಸತ್ಯಕ್ಕೋಸ್ಕರ ಕತ್ತಲೆ ಯುಗದಲ್ಲಿ ಹೇಗೆ ನಿಂತರು ಎಂಬುದಾಗಿ ನಾವು ನೋಡಿದೆವು ಸ್ವಾಮಿ. ಸೈತಾನನು ಸಹ ಸತ್ಯದಲ್ಲಿ ನಿಲ್ಲುವಾಗ ತನ್ನ ಮಕ್ಕಳನ್ನು ನಾಶ ಮಾಡಬೇಕೆಂಬುದಾಗಿ ಅನೇಕ ರೀತಿಯ ಹಿಂಸೆಗಳನ್ನು ತರುವಾಗಿದ್ದಾನೆ. ಆದರೆ ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸಾಯುವಾಗಲೂ ನಂಬಿಗಸ್ತನಾಗಿರು, ನಾನು ನಿನಗೆ ಬಾಡದ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ. ಹೌದು ದೇವ, ನಮ್ಮ ಲೋಕ ಈ ಲೋಕ ಅಲ್ಲ, ಪರಲೋಕ ರಾಜ್ಯ. ನಮ್ಮ ಮುಂದೆಯೂ ಸಹ ಒಂದು ಹೋರಾಟ ಇದೆ. ಅದರಲ್ಲಿ ಸತ್ಯಕ್ಕೋಸ್ಕರ ನಿಂತು ಬರುವಂತಹ ಎಲ್ಲಾ ಉಪದ್ರವವನ್ನ ಹೆದರಿಸಿ ನಿನಗೋಸ್ಕರ ಜಯವನ್ನ ಕೊಟ್ಟು ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಸತ್ಯಕ್ಕೋಸ್ಕರ ನಿಲ್ಲುವಂತಹ ರೀತಿಯಲ್ಲಿ ಈ ಒಂದು ಮಕ್ಕಳ ಚರಿತ್ರೆ ಒಂದು ಸಹಾಯವನ್ನ, ಒಂದು ಉತ್ತೇಜನವನ್ನ ನೀಡುವಂತಹ ಒಂದು ಸಂದೇಶವಾಗುವಾಗೆ ಅವರ ಹೃದಯದಲ್ಲಿ ನೀನೇ ಮಾರ್ಪಡಿಸು, ನಡೆಸು, ಆಶೀರ್ವಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಪ್ರೀತಿ ಆಹಾ